ஸ்ரீகுருப்போ நம. அப்ரமம் பங்கரயித்தம் அஜடம் விமலம் சதா ஆனந்தீர்த்தமலம் பஜேதாபத்ரயாபஹம் நித்யா சித்தாந்த துத்வாந்த வித்வம்சம்சக்ஷ்ண ஜெயதீத்யாகத நிர்பாசதாம் நோஹ்ருதம்பரே அத்தி கல்பித கல்போயம் பிரத்யத்யகேசரி வியாசதீர்த்த குரு பூயாத் அஸ்மதிஷ்டாத சித்தையே தபோ வித்யா விரக்தியாதி சத்குணோகாகரானம் வாதிராஜ குருன் வந்திய ஹைகிரீவராஷயான் பூஜ்ய ராகவேந்திராய சத்யதர்மரதாய ச ஹிருதாம் கல்பவருஷாய நமதாம் காமதேனவே துர்வாதி துவாந்திரவையே வைஷ்ணவேந்தீ வரேந்தவே ஸ்ரீ ராகவேந்திர குருவே நமத்திந்தயாளவே ஆபாதமௌலி பர்யந்தம் குருநாமாக்தின் ஸ்மரே தென விக்னாஹ பிரணஷ்யந்தி சித்தியஞ்ச மனோரதாஹ. ஹரிஹி ஓம் ஸ்ரீ குருப்போ நம. நாவு ஹரிகதாமிருத சாரதல்லி சுவாச சந்தி இது 15ನೇ சந்தி 15th சந்தி சுவாச சந்தியன்னு மாட்டா இத்தீவி. நாந்தி பத்தியன்னு ஓதுபிட்டு ஷூர் மாடோண. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ನಾವು ಲಾಸ್ಟ್ ಎರಡು ಮೂರು ಕ್ಲಾಸ್ಗಳಲ್ಲಿ ಮುಖ್ಯವಾದ ಅಂಶ ಸ್ವಾಸಂಧಿ, ಅದರಲ್ಲಿ 16th verse 16ನೇ ಪದ್ಯ ಹಿಡ್ಕೊಂಡು 16, 17, 18, 19, 20 ಹದಿನಾರಿನಿಂದ 20ನೇ ಪದ್ಯವರೆಗೂ ಇರುವಂತಹ ವಿಚಾರ ಒಂದು ಮುಖ್ಯವಾದ ಅಂಶ. ದ್ವಾರಪಾಲಕರ ಸಮಾಚಾರ ಏನು ಇಲ್ಲಿ, ಇದು ಸ್ವಾಸಂಧಿಯಲ್ಲಿ ಬರಲಿಕ್ಕೆ ಕಾರಣವೇನು? ಸ್ವಾಸಂಧಿಯಲ್ಲಿ ಪರಮಾತ್ಮ ನಮ್ಮ ಹೃದಯದ ಆಕಾಶದಲ್ಲಿ ಇದ್ದಾನೆ, ವೈಕುಂಠದಲ್ಲಿದ್ದಾನೆ, ಎಲ್ಲ ಕಡೆ ಪರಮಾತ್ಮ ಇರುವ ಈ ಸ್ಥಳಗಳಲ್ಲಿ ದ್ವಾರಪಾಲಕರಂತೆ ಇರುವ ಸಮಾಚಾರ, ಯಾರು ದ್ವಾರಪಾಲಕರಾಗಿದ್ದಾರೆ ಈ ಸಮಾಚಾರವನ್ನು ಸ್ವಾಸಂಧಿಯಲ್ಲಿ ಹೇಳಲಿಕ್ಕೆ ಕಾರಣವೇನು ಅಂತ ಹೇಳಿದ್ರೆ, ನಾವು ಮೊದಲಿಂದ ನೋಡಿದಂತೆ ಶ್ವಾಸಂಧಿ ಎಲ್ಲ ಜೀವರಾಶಿಗಳ ಒಳಗೆ ಇದ್ದು ಮುಖ್ಯ ಪ್ರಾಣದೇವರು ನಮ್ಮಿಂದ ಜೀವರಾಶಿಗಳಿಂದ ಶ್ವಾಸಗಳನ್ನು ಮಾಡಿಸ್ತಾ ತಾನು ಹಂಸನಾಮಕ ಜಪವನ್ನು ಪರಮಾತ್ಮನ ನಿತ್ಯ ಸ್ಮರಣೆಯನ್ನು ಮಾಡ್ತಾರೆ ಅನ್ನೋದನ್ನು ನೋಡಿದ್ದೀವಿ. ಸೊ ಈ ವಿಧವಾಗಿ ಶ್ವಾಸಸಂಧಿಯಲ್ಲಿ ಶ್ವಾಸದ ಮೂಲಕವಾಗಿ ಮುಖ್ಯ ಪ್ರಾಣದೇವರು ಮಾಡುವ ಉಪಾಸನಾ ಕ್ರಮವನ್ನು ಹೇಳುವಾಗ ಅವರು ಮಾಡುವಂತಹ ಇನ್ನೂ ವಿಶೇಷವಾದ ಕಾರ್ಯ ಏನು, ಇಂತಹ ಶ್ವಾಸ ಮೂಲಕವಾಗಿ ಅವರು ಮಾಡುವಂತಹ ಅಂತಹ ನಿತ್ಯ ಜಪದ ಫಲವೇನು ಅಂತ ಹೇಳುವುದು, ಪ್ಲಸ್ ಅಂತಹ ಮಹತ್ ಕಾರ್ಯ ಮಾಡುತ್ತಿರುವಂತಹ ಮುಖ್ಯ ಪ್ರಾಣದೇವರು ಇನ್ನೂ ಏನು ಮಾಡ್ತಾರೆ ಅನ್ನೋದು ಹೇಳುವುದು, ಈ ಎರಡು ಕಾರಣಗಳಿಂದ ಸ್ವಾಸಂಧಿಯಲ್ಲಿ ಈ ವಿಚಾರವನ್ನು ಹೇಳ್ತಾ ಇದ್ದಾರೆ. ಸ್ವಾಸಂಧಿಯಲ್ಲಿ 5 ಪದ್ಯಗಳಲ್ಲಿ 16ನಿಂದ 20 ವರೆಗೂ ಬರುವಂತಹ ಈ ಪದ್ಯಗಳಲ್ಲಿ ಹೇಳಿದ ಸಮಾಚಾರ 5 ಕವಾಟಗಳು 5 ದ್ವಾರಗಳು 5 ದ್ವಾರಗಳಲ್ಲಿ ಒಂದೊಂದು ದ್ವಾರದಲ್ಲಿ 4 ದ್ವಾರಗಳು, ಅದು ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ, ಆ ದ್ವಾರಗಳಲ್ಲಿ ಇರುವಂತಹ ದೇವತೆಗಳು ಅವರು ಇರುವಂತಹದ್ದು, ಅದೇ ವಿಧವಾಗಿ ಅವರಕ್ಕೆ ಮೇಲೆಯಾಗಿ ಇರುವಂತಹ ಮುಖ್ಯ ಪ್ರಾಣದೇವರು ಭಾರದೇವರನ್ನು ಹೇಳ್ತಾ ಬಂದು ಊರ್ಧ್ವ ದ್ವಾರಕ್ಕೆ ಮಾತ್ರ ಒಂದೇ ದ್ವಾರ, ಮಿಕ್ಕ 4 ಕಡೆ 3 ದ್ವಾರಗಳು. ಸೊ ಅಂದ್ರೆ ಒಟ್ಟಿಗೆ 13 ದ್ವಾರಗಳು. ಸೊ ಈಚ್ ಸೈಡ್ 3 ಡೋರ್ಸ್. ಆ 3 ದ್ವಾರಗಳಲ್ಲಿ ಒಂದೊಂದು ದ್ವಾರದಲ್ಲಿ ಪೂರ್ವ ದಿಕ್ಕಿನಲ್ಲಿ ಇರುವಂತಹ ದೇವತೆಗಳ ಸಮಾಚಾರ ಒಂದೊಂದು ಹೇಳಿದ್ದಾರೆ. ಅಂದ್ರೆ ಸಂಕ್ಷೇಪವಾಗಿ ಹೇಳಬೇಕಂದ್ರೆ ಈಸ್ಟರ್ನ್ ಡೈರೆಕ್ಷನ್ ಪೂರ್ವ ದ್ವಾರದಲ್ಲಿ ಅಲ್ಲಿ ಇರುವಂತಹ ದೇವತೆಗಳನ್ನು ಹೇಳುವಾಗ ಅಲ್ಲಿ ಸೂರ್ಯ ಆಮೇಲೆ ಸೂರ್ಯನ ಹೆಂಡತಿ, ಈ ವಿಧವಾಗಿ ಅವರಿಬ್ಬರ ವಿಚಾರವನ್ನು ಹೇಳಿದ್ದಾರೆ. ಅದೇ ವಿಧವಾಗಿ ಒಂದೊಂದು ದ್ವಾರದಲ್ಲಿ ಕೂಡ ಹೊರಗೆ ದ್ವಾರದಲ್ಲಿ ದೇವತೆಗಳು, ಒಳಗೆ ಭಾರತಿ ಮುಖ್ಯ ಪ್ರಾಣದೇವರು, ಇನ್ನೂ ಒಳಗೆ ಲಕ್ಷ್ಮೀದೇವಿ ನಾರಾಯಣರು ಅವರು, ಈ ವಿಧವಾಗಿ ದ್ವಾರಪಾಲಕರ ಸಮಾಚಾರ. ಊರ್ಧ್ವ ದ್ವಾರದಲ್ಲಿ ಮಾತ್ರ ಜಸ್ಟ್ ಮುಖ್ಯ ಪ್ರಾಣದೇವರು ಭಾರತೀ ದೇವಿ ಮಾತ್ರವೇ ಇರ್ತಾರೆ. ಅಷ್ಟೇ ಅಲ್ಲದೆ ಆ ಒಂದೊಂದು ದ್ವಾರದಲ್ಲಿ ಕೂಡ ಆ ದ್ವಾರದ ಮೂಲಕವಾಗಿ ಬರುವ ಜೀವರಾಶಿಗಳು, ಉದಾಹರಣೆಗೆ ಪೂರ್ವ ದ್ವಾರದಲ್ಲಿ ಮನುಷ್ಯ ಗಂಧರ್ವರನ್ನು ಹಿಡಿಕೊಂಡು ತೃಣಾಂತವರೆಗಿರುವ ಜೀವರಾಶಿಗಳು ಬರುವುದು ಆ ದ್ವಾರದ ಮೂಲಕವಾಗಿ, ಪಶ್ಚಿಮ ದ್ವಾರ ಮೂಲಕವಾಗಿ ಅಂದರೆ ವೆಸ್ಟರ್ನ್ ಋಷಿಗಣ, ಉತ್ತರ ದ್ವಾರದ ಮೂಲಕವಾಗಿ ದೇವಗಂಧರ್ವರು, ದಕ್ಷಿಣ ದ್ವಾರದ ಮೂಲಕವಾಗಿ ಪಿತೃಗಣಗಳು, ಊರ್ಧ್ವ ದ್ವಾರದ ಮೂಲಕವಾಗಿ ತತ್ವಾಭಿಮಾನಿ ದೇವತೆಗಳು ಬ್ರಹ್ಮ ಪರ್ಯಂತ ಎಲ್ಲರೂ ಕೂಡ ಪ್ರವೇಶ ಮಾಡ್ತಾರೆ ಅನ್ನೋದನ್ನು ನೋಡಿದ್ದೀವಿ. ಆ ಒಂದೊಂದು ದ್ವಾರದ ಒಳಗೆ ನಾರಾಯಣ ಸಂಕರ್ಷಣ ಅನಿರುದ್ಧ ಪ್ರದ್ಯುಮ್ನ ವಾಸುದೇವ ರೂಪಿ ಪರಮಾತ್ಮನು ಅಲ್ಲಿ ಅವರ ಅಂತರ್ಗತನಾಗಿ ಎಲ್ಲ ಕಡೆ ಇರ್ತಾನೆ ಅನ್ನೋದನ್ನು ನೋಡಿದ್ದೀವಿ. ಇಲ್ಲಿ ಮುಖ್ಯವಾದ ಅಂಶ ಏನಂದ್ರೆ 3 ಲೆವೆಲ್ಸ್ನಲ್ಲಿ ಅರ್ಥ ನೋಡಬಹುದು ಅಂತ ಹೇಳಿದ್ದೀವಿ. ಅಂದ್ರೆ ನಮಗೆ ಈ ಪಿಂಡಾಂಡದಲ್ಲಿ ಇರುವಂತಹ ಮೊದಲು ಅಂದ್ರೆ ನಮ್ಮ ಹೃದಯ ಆಕಾಶದಲ್ಲಿ ಇರುವಂತಹ ಪರಮಾತ್ಮ ರೂಪ ಅಲ್ಲಿ ತಾನು ನೆಲೆಸಿದ್ದಾನೆ. ಅದಕ್ಕೆ ಕೂಡ ಈ ದ್ವಾರಗಳು ಅಂದರೆ ಈ ವಿಧವಾಗಿ ನಾಲ್ಕು ಕಡೆ ಮೂರು ಮೂರು ದ್ವಾರಗಳು, ಮೇಲೆ ಒಂದು ದ್ವಾರ, ಈ ವಿಧವಾಗಿ 13 ದ್ವಾರಗಳು ನಮ್ಮ ಹೃದಯಾಕಾಶದಲ್ಲಿ ಇರುವ ಪರಮಾತ್ಮನ ರೂಪಕ್ಕೆ ಉಪಾಸನೆ ಮಾಡ್ತಾ ಅಲ್ಲಿಯೂ ನೆಲೆಸಿದ್ದಾರೆ. ಅದೇ ವಿಧವಾಗಿ ಅಮುಕ್ತ ವೈಕುಂಠದಲ್ಲಿಯೂ ಅದೇ ವಿಧವಾಗಿ ನೆಲೆಸಿದ್ದಾರೆ, ಅದೇ ವಿಧವಾಗಿ ಮುಕ್ತ ವೈಕುಂಠದಲ್ಲಿಯೂ ನೆಲೆಸಿದ್ದಾರೆ. 3 ಲೆವೆಲ್ಸ್ ಅಲ್ಲಿ ತಗೋಬಹುದು ಅಂತ ಹೇಳಿದ್ವಿ. ಇನ್ನೂ ವಿಸ್ತಾರವಾಗಿ ನೋಡಬೇಕಂತ ಹೇಳಿದರೆ ನಮ್ಮ ಪಿಂಡಾಂಡದಲ್ಲೇ, ಬ್ರಹ್ಮಾಂಡದಲ್ಲಿದ್ದಂತೆ ಪಿಂಡಾಂಡದಲ್ಲಿಯೂ ಕೂಡ ಪರಮಾತ್ಮನ ರೂಪ ನೆಲೆಸಿದ ಅಂದರೆ ಒಂದೊಂದು ದೇಹದ ಒಳಗೆ ಕೂಡ ಪರಮಾತ್ಮ ಹೃದಯಾಕಾಶದಲ್ಲಿದ್ದಾನೆ. ಅಲ್ಲಿ ದೇವತೆಗಳು ಈ ವಿಧವಾಗಿ ದ್ವಾರಗಳಲ್ಲಿ ಇದ್ದು ಉಪಾಸನೆ ಮಾಡ್ತಾರೆ ಪರಮಾತ್ಮನಿಗೆ ಅಂತ ನೋಡಿದ್ದೀವಿ. ಇದು ನೋಡಿದಾಗ ನಮಗೆ ಇನ್ನೊಂದು ಏನು ನೋಡಬಹುದು ಅಂತ ಹೇಳಿದರೆ, ದೇಹದಲ್ಲಿ ಅಂತ ಹೇಳಿದರೆ ನಮ್ಮ ಪಿಂಡಾಂಡದಲ್ಲಿ ಅಂತ ಹೇಳಿದಾಗ ಯಾವ ದೇಹದಲ್ಲಿ, ಸ್ಥೂಲ ದೇಹದಲ್ಲಿಯೋ, ಇಲ್ಲ ಸ್ವರೂಪ ದೇಹದಲ್ಲಿಯಾ, ಇಲ್ಲ ಲಿಂಗದೇಹದಲ್ಲಿಯಾ, ಇಲ್ಲ ಅನಿರುದ್ಧ ದೇಹದಲ್ಲಿ, ಎಲ್ಲಿರುವಂತಹ ಹೃದಯಾಕಾಶ ಅಂತ ಹೇಳಿದರೆ 4 ದೇಹಗಳಲ್ಲಿಯೂ ಕೂಡ ಹೃದಯಾಕಾಶ ಅನ್ನೋದಿದೆ. ಅಂದರೆ ಪರಮಾತ್ಮ ಈ 4 ದೇಹದ ಒಳಗೂ ಕೂಡ ತಾನು ನೆಲೆಸಿದ್ದಾನೆ ಅಂತ ಹೇಳಿ ತಕ್ಕೋಬಹುದು. ಆದರೆ ನಾವು ಅಲ್ಲಿ ಅಂದರೆ ಸ್ವರೂಪ ದೇಹದಲ್ಲಿ ಪ್ರವೇಶ ಇಲ್ಲ. ಸ್ವರೂಪ ದೇಹದಲ್ಲಿ ಪರಮಾತ್ಮನ ರೂಪ ಇದ್ದಾಗ ಸ್ವರೂಪ ದೇಹದಲ್ಲಿ ಇರುವಂತಹ ಪರಮಾತ್ಮನ ರೂಪನಿಗೆ ದ್ವಾರಪಾಲಕರು ಇದ್ದಾರೆ ಅಂತ ಹೇಳಿದರೆ ಅಲ್ಲಿ ಕೇವಲ ವಾಯುದೇವರಿಗೆ ಮಾತ್ರವೇ ಪ್ರವೇಶ ಇದೆ, ಮತ್ತು ಮಿಕ್ಕ ದೇವತೆಗಳಿಲ್ವಲ್ಲ ಅಂತ ಹೇಳಿದರೆ ಅವರು ಒಳಗೆ ಪ್ರವೇಶವಿಲ್ಲ. ದ್ವಾರಪಾಲಕರಾಗಿರಬೇಕಂದರೆ ಒಳಗೆ ಪ್ರವೇಶ ಮಾಡಬೇಕಂತ ಇಲ್ಲ. ಸೊ ಆ ಕಾರಣದಿಂದ ಅಲ್ಲಿ ಕೂಡ ನಾವು ಯಾವ ಪ್ರಮಾಣಕ್ಕೂ ಭಂಗವಿಲ್ಲದೆ ಹೊರಗಿದ್ದು ದ್ವಾರಪಾಲಕರಂದು ಅವರು ಮಾಡ್ತಾರೆ. ಅಂದರೆ ಸ್ವರೂಪದಲ್ಲಿ ಪ್ರವೇಶ ಮಾಡದೇನೆ ಅವರು ಪರಮಾತ್ಮನ ಸೇವೆಯನ್ನು ಮಾಡಬಹುದು ಅಂತ ತಗೋಬಹುದು. ಅಷ್ಟೇ ಅಲ್ಲದೆ ಇನ್ನೊಂದು ವಿಶೇಷಾಂಶ ಏನಂತ ಹೇಳಿದರೆ ಮುಕ್ತ ಪ್ರಪಂಚದ ಮುಕ್ತ ವೈಕುಂಠದಲ್ಲಿ ಇರುವ ಪರಮಾತ್ಮನ ರೂಪ ಅಂತ ಹೇಳಿದಾಗ ಮುಕ್ತ ವೈಕುಂಠಕ್ಕೆ ಉದಾಹರಣೆ, ಮುಕ್ತ ವೈಕುಂಠದ ಒಂದು ಜಸ್ಟ್ ಒಂದು ಅಂಶ ನೋಡುವಾಗ ನಮಗೆ ಶೇಷದೇವರು ಮುಕ್ತಿಗೆ ಹೋಗ್ತಾರೆ ಅಂತ ಹೇಳಿ, ಶೇಷದೇವರು ಮುಕ್ತಿಗೆ ಹೋದಾಗ ಅಲ್ಲಿ ಶೇಷದೇವರ ಮೇಲೆ ಪರಮಾತ್ಮ ಶಯನವಾಗಿರುವಂತಹ ರೂಪ ಇರುತ್ತೆ ಅಂತ ಹೇಳಿ. ಟೈಮ್ ಇಸ್ ಇನ್ಫೈನೈಟ್, ಅನಂತ ಕಾಲ, ಅನಾದಿ ಕಾಲ. ಸೊ ಎಷ್ಟೋ ಬ್ರಹ್ಮಕಲ್ಪಗಳಾಗಿದೆ, ಒಂದೊಂದು ಬ್ರಹ್ಮಕಲ್ಪದಲ್ಲಿ ಒಂದೊಂದು ಶೇಷದೇವರು ಮುಕ್ತಿಗೆ ಹೋಗಿದ್ದಾರೆ. ಮತ್ತೆ ಒಂದೊಂದು ಶೇಷದೇವರ ಮೇಲೆ ಪರಮಾತ್ಮ ಮಲಗಿದ್ದಾನೆಯೋ ಅಂತ ಹೇಳಿದ್ರೆ ಹೌದು, ಮುಕ್ತ ವೈಕುಂಠದಲ್ಲಿ ಅನಂತ ಶೇಷಂದರಿದ್ದರೆ, ಅಂದರೆ ಶೇಷದೇವತೆಗಳು, ಮುಕ್ತ ಶೇಷದೇವತೆಗಳು ಅನಂತವಾಗಿದ್ದರೆ ಒಂದೊಂದು ಶೇಷದೇವ ಒಳಗೆ ಮೇಲೆ ಕೂಡ ಪರಮಾತ್ಮ ಮಲಗಿದ್ದಾನೆ. ಅಂದರೆ ಅನಂತಾನಂತ ಪರಮಾತ್ಮನ ರೂಪಗಳಿದೆ ಅಂತ ನಾವು ತಿಳ್ಕೋಬೇಕು. ಅಂದರೆ ಪರಮಾತ್ಮ ಅಷ್ಟು ಜನ ಶೇಷಂದರಿಗೂ ಕೂಡ ತಾನು ಅನುಗ್ರಹವನ್ನು ಮಾಡ್ತಾ ಆ ವಿಧವಾಗಿದ್ದಾನೆ. ಅಮುಕ್ತ ವೈಕುಂಠದಲ್ಲಿ ಅಲ್ಲಿ ಶೇಷನ ಮೇಲೂ ಪರಮಾತ್ಮ ಮಲಗಿದ್ದಾನೆ. ಅಲ್ಲಿ ಮುಕ್ತ ವೈಕುಂಠದಲ್ಲಿ ಒಂದೊಂದು ಕಡೆ ಇರುವ ಪರಮಾತ್ಮನ ರೂಪನಿಗೆ ಅನಂತಾನಂತ ಈ ವಿಧವಾಗಿ ಬ್ರಹ್ಮದೇವಂದರು ಅನ್ನ ಕೂಡ ಸೇಮ್ ವೇ ಅನಂತ ಬ್ರಹ್ಮದೇವಂದರು ಇದ್ದಾರೆ. ಅನಂತ ಬ್ರಹ್ಮದೇವತೆಗಳು ಕೂಡ ಅದೇ ವಿಧವಾಗಿ ಒಂದೊಂದು ಪರಮಾತ್ಮನ ರೂಪನ ಹತ್ತಿರ ಕವಾಟದಂತೆ ಇದ್ದು ಅಲ್ಲಿ ತಾವು ಉಪಾಸನೆ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಅಮುಕ್ತ ಪ್ರಪಂಚದಲ್ಲಿ ಬರುವಾಗ ಅಲ್ಲಿ ಒಂದೇ, ಅಂದರೆ ಉದಾಹರಣೆಗೆ ಅಮುಕ್ತ ವೈಕುಂಠದಲ್ಲಿ ಆ ದ್ವಾರಪಾಲಕರಾಗಿರುವಂತಹ ದೇವತೆಗಳು ಯಾರ್ಯಾರಿದ್ದಾರೋ ಅವರೇ ಒಂದೊಂದು ದೇಹದ ಒಳಗೆ ಕೂಡ ಇರುವಂತಹ ಅದೇ ಸೇಮ್ ದೇವತಾ, ಅಂದರೆ ಅಮುಕ್ತ ವೈಕುಂಠದಲ್ಲಿ ಅದೇ ದೇವತೆಗಳು ಒಂದೊಂದು ದೇಹದಲ್ಲಿ ಕೂಡ ಅವರೇ ದ್ವಾರಪಾಲಕರಾಗಿದ್ದಾರೆ ಅನ್ನೋದು ತಿಳ್ಕೋಬೇಕಂದ್ರೆ 2 ಡಿವಿಷನ್ಸ್, ಮುಕ್ತ ವೈಕುಂಠದಲ್ಲಿರುವವರು ಬೇರೆ, ಅಮುಕ್ತ ವೈಕುಂಠದಲ್ಲಿರುವವರು ಎಲ್ಲ ಕಡೆ ಪಿಂಡಾಂಡದಲ್ಲಿಯೂ ಅಮುಕ್ತ ವೈಕುಂಠದಲ್ಲಿಯೂ ಎಲ್ಲ ಒಂದೊಂದು ದೇಹದ ಒಳಗೆ ಕೂಡ ಸೇಮ್ ಸೆಟ್ ಆಫ್ ದೇವತಾಸ್, ಅಂದರೆ ಅದೇ ಮುಖ್ಯ ಪ್ರಾಣದೇವರು, ಅದೇ ಭಾರತೀ ದೇವಿ, ಅದೇ ಸೂರ್ಯದೇವರು, ಅದೇ ಇಂದ್ರ, ಈ ವಿಧವಾಗಿ ಆಯಾ ದೇವತೆಗಳು ಅವರೇ ದೇ ಟೇಕ್ ಸೆವರಲ್ ಫಾರ್ಮ್ಸ್, ಒಂದೊಂದು ಕಡೆಯೂ ಅವರಿದ್ದು ಪರಮಾತ್ಮನ ಉಪಾಸನೆಯನ್ನು ಮಾಡ್ತಾರೆ ಅನ್ನೋದು ನಾವು ತಿಳ್ಕೋಬೇಕು. ಇನ್ನೊಂದು ಅಂಶ ಏನಂತ ಹೇಳಿದರೆ ಇಷ್ಟು ವಿಧವಾಗಿ ರೂಪಗಳನ್ನು ತಗೊಂಡು ಅಂದರೆ ಪರಮಾತ್ಮ ಇರ್ತಾನೆ, ಪರಮಾತ್ಮನಿಗೆ ದ್ವಾರಪಾಲಕರು ಇದ್ದಾರೆ ಅಂತ ಹೇಳಿ. ನಾವು ನಮಗೆ ದ್ವಾರಪಾಲಕರು ಅಂತ ಹೇಳಿದರೆ ನಮ್ಮ ಕಾನ್ಸೆಪ್ಟ್ ಏನು, ಒಂದು ರಾಜ ದ್ವಾರಪಾಲಕನ ಇಟ್ಕೊಂಡಿರ್ತಾನೆ. ಯಾಕೆ ಅಂದರೆ ಅವನಿಗೆ ಅವನು ರಕ್ಷಣೆ ಮಾಡಿಕೊಳ್ಳಕ್ ಆಗೋದಿಲ್ಲ, ಆರ್ ಈವನ್ ಮಾಡಿಕೊಳ್ಳಕ್ಕಾದರೂ ಕೂಡ ಅವನಿಗೆ ಇನ್ನೊಬ್ಬರ ಸಹಾಯ ಬೇಕಾಗಿದೆ. ದ್ವಾರಪಾಲಕರಂದರೆ ರಕ್ಷಕರು, ರಕ್ಷಣೆ ಮಾಡಲಿಕ್ಕೆ ಇರಬೇಕಾದವರು. ಪರಮಾತ್ಮನಿಗೆ ದ್ವಾರಪಾಲಕರಿರುವುದು ಅಂತ ಹೇಳಿದಾಗ ನಮಗೆ ಸ್ವಲ್ಪ ಸಂದೇಹ ಬರುತ್ತೆ, ಪರಮಾತ್ಮನಿಗೆ ದ್ವಾರಪಾಲಕರ ಯಾಕಪ್ಪ, ಪರಮಾತ್ಮನಿಗೆ ಯಾರು ರಕ್ಷಣೆ ಮಾಡಲಿಕ್ಕೆ ಯಾರನ್ನ ಬೇಕಾಗಿದೆಯೋ, ಪರಮಾತ್ಮ ತಾನೇ ಎಲ್ಲರಿಗೂ ರಕ್ಷಕನಾಗಿದ್ದಾನೆ, ಪರಮಾತ್ಮನಿಗೆ ದ್ವಾರಪಾಲಕರು ಅಂತ ಹೇಳಿದರೆ ಅರ್ಥ ಏನು, ವಾಟ್ ಡಸ್ ದಟ್ ಮೀನ್ ಅಂತ ಒಂದು ಸಂದೇಹ ಬರುತ್ತೆ. ಅದನ್ನು ನಾವು ಹೇಗೆ ತಿಳ್ಕೋಬೇಕಂತ ಹೇಳಿದರೆ ಪರಮಾತ್ಮನಿಗೆ ರಕ್ಷಣೆ ಮಾಡಲಿಕ್ಕೆ ದ್ವಾರಪಾಲಕರಿಲ್ಲ, ಪರಮಾತ್ಮ ಒಂದೊಂದು ದ್ವಾರಪಾಲಕನ ಒಳಗೂ ಅನ್ಲೈಕ್ ಎಕ್ಸ್ಟರ್ನಲ್ ವರ್ಲ್ಡ್ ನಲ್ಲಿ ಒಂದು ರಾಜನಿಗೆ ದ್ವಾರಪಾಲಕ ಇದ್ರೆ ರಾಜ ಇಸ್ ನಾಟ್ ಅಂತರ್ಗತ ಫಾರ್ ಆಲ್ ದಿ ದ್ವಾರಪಾಲಕ. ಆದರೆ ಅಲ್ಲಿ ಪರಮಾತ್ಮ ಒಂದೊಂದು ದ್ವಾರಪಾಲಕರಾದ ದೇವತೆಗಳ ಒಳಗೂ ತಾನೇ ಇದ್ದು ತನ್ನನ್ನು ತಾನೇ ರಕ್ಷಣೆ ಮಾಡಿಕೊಳ್ತಾನೆ. ಹೇಗೆ ಆದರೆ ಪೂಜೆ ಮಾಡುವಾಗ ನಾವು ಗಣಾನಾಂ ಗಣಪತೇ ಗಣೇಶ ತ್ವಾಂ ಆಹುರ್ ವಿಪ್ರತಮಂ ಕವೀನಾಂ ನೃತೇ ತತ್ಕೃತೇ ಕಿಂಚನಾರೇ ಮಹಾಮರ್ಕಂ ಮಹೋಂ ಚಿತ್ರಮರ್ಚ ಅಂತ ಹೇಳಿ ಪರಮಾತ್ಮ ತನ್ನನ್ನು ತಾನೇ ಚಿತ್ರವಾಗಿ ಪೂಜೆ ಮಾಡಿಕೊಳ್ತಾನೆ. ಒಂದೊಂದು ಉಪಕರಣ ಒಳಗೆ ಒಂದೊಂದು ದೇವತೆ ಒಳಗೆ ತಾನೇ ಇದ್ದು ತನ್ನನ್ನು ತಾನೇ ಹೇಗೆ ಪೂಜೆ ಮಾಡಿಕೊಳ್ತಾನೋ ಅದೇ ವಿಧವಾಗಿ ಪರಮಾತ್ಮ ತನ್ನನ್ನು ತಾನೇ ದ್ವಾರಪಾಲಕನಾಗಿರ್ತಾನೆ. ಅಂದ್ರೆ ಮಿಕ್ಕವರು ಕೇವಲ ಪರಮಾತ್ಮನ ಉಪಾಸನೆ ಮಾಡಲಿಕ್ಕೆ ಅನುಕೂಲ ಮಾಡ್ತಾ ಅವರಿಗೆ ಆ ಅನುಗ್ರಹವನ್ನು ಮಾಡಿದ್ದಾನೆ ಪರಮಾತ್ಮ ಅಷ್ಟೇ ಹೊರತು ಪರಮಾತ್ಮನಿಗೆ ದ್ವಾರಪಾಲಕರ ಅವಶ್ಯಕತೆ ಇಲ್ಲ. ದ್ವಾರಪಾಲಕರೆಲ್ಲ ಇರುವುದು ಯಾಕೆ ಅಂತ ಹೇಳಿದ್ರೆ ಅವರು ಪರಮಾತ್ಮನ ಬೇಡಿಕೊಂಡಿದ್ದಾರೆ. ಈ ವಿಧವಾಗಿ ನಾವು ನಿಮ್ಮನ್ನ ಉಪಾಸನೆ ಮಾಡಬೇಕು, ನಿಮ್ಮ ಸೇವೆ ಮಾಡಬೇಕು, ಆ ಭಾಗ್ಯವನ್ನು ನಮಗೆ ಕೊಡಿ ಅಂತ ಪರಮಾತ್ಮನ ಬೇಡಿಕೊಂಡಿದ್ದಾರೆ. ಅದಕ್ಕೆ ಅವರನ್ನು ಅನುಗ್ರಹ ಮಾಡುವುದಕ್ಕಾಗಿ ಪರಮಾತ್ಮ ಅವರೆಲ್ಲರನ್ನು ದ್ವಾರಪಾಲಕರಾಗಿ ನೇಮನೆ ಮಾಡಿದ್ದಾನೆ ಹೊರತು ಪರಮಾತ್ಮನಿಗೆ ಅವರು ದ್ವಾರಪಾಲಕರಾಗಿ ಇರಬೇಕಾಗಿದ್ದ ಅವಶ್ಯಕತೆ ಇಲ್ಲ. ಅವರ ರಕ್ಷಣೆಯು ತನಗೆ ಬೇಕಾಗಿಲ್ಲ. ಅಷ್ಟೇ ಅಲ್ಲದೆ ಆ ಎಲ್ಲ ದ್ವಾರಪಾಲಕರ ಒಳಗೂ ತಾನೇ ಅಂತರ್ಗತನಾಗಿದ್ದು ತನ್ನನ್ನು ತಾನೇ ಪರಮಾತ್ಮ ರಕ್ಷಣೆ ಮಾಡಿಕೊಳ್ಳುವುದಂತಲ್ಲ, ತನ್ನನ್ನು ತಾನೇ ರಕ್ಷಣೆ ಮಾಡಿಕೊಂಡಂತೆ ನಡ್ತಮ್ಮ. ಪರಮಾತ್ಮನಿಗೆ ಯಾರ ರಕ್ಷಣೆ ಬೇಕಾಗಿಲ್ಲ, ಅವನೇ ಎಲ್ಲರಿಗೆ ರಕ್ಷಣೆ ಕೊಡುವವನು. ಆ ಕಾರಣದಿಂದ ಈ ದ್ವಾರಪಾಲಕತ್ವ ಅನ್ನೋದು ನಾವು ಸರಿಯಾದ ತಿಳುವಳಿಕೆ ತಿಳ್ಕೋಬೇಕು. ಪರಮಾತ್ಮನಿಗೆ ಯಾರ ರಕ್ಷಣೆಯೂ ಬೇಕಾಗಿಲ್ಲ ಅನ್ನೋದು ಇನ್ನೊಂದು ಇನ್ನು ಡಿಫ್ರೆಂಟ್ ಕಾಂಟೆಕ್ಸ್ ಯಾವಾಗನ್ನ ನಾವು ನೋಡಬಹುದು. ಜಯ ವಿಜಯರು ದ್ವಾರಪಾಲಕರು ಅಂತ ಹೇಳಿದಾಗ ನಾವು ಇಲ್ಲೆಲ್ಲ ಹೇಳಿದಾಗ ಜಯ ವಿಜಯರ ಪ್ರಸಂಗವೇ ಬಂದಿಲ್ಲ. ಅಂದ್ರೆ ಪೂರ್ವದ್ವಾರಕ್ಕೆ ಪೂರ್ವದ್ವಾರೆ ಜಯಾಯ ನಮಃ ವಿಜಯಾಯ ನಮಃ ಅಂತ ಹೇಳಿ ನಾವು ಹೇಳ್ತೀವಿ. ಆದ್ರೆ ಪೂರ್ವದ್ವಾರದಲ್ಲಿ ಜಯ ವಿಜಯರ ಪ್ರಸಂಗ ಬಂದಿಲ್ಲವಲ್ಲ ಅಂತ ನಮಗೆ ಒಂದು ಸಂದೇಹ ಬರುತ್ತೆ. ಅದಕ್ಕೆ ಸಮಾಧಾನ ಸಿಗತ್ತೆ, ನಾವು ನೋಡೋಣ. ಸೊ ಅಂದ್ರೆ ಹೊರಗೆ ಔಟರ್ ಮೋಸ್ಟ್ ನಲ್ಲಿ ಅವರಿದ್ದಾರೆ ಹೊರತು ನಾವು ಆ ಒಳಗಿರುವ ಮೂರು ದ್ವಾರಗಳ ವಿಷಯವನ್ನೇ ನೋಡಿದ್ದೀವಿ. ಇನ್ನು ಅದಕ್ಕಿಂತಲೂ ಹೊರಗಿರುವ ದ್ವಾರದಲ್ಲಿ ಅವರು ಜಯ ವಿಜಯರಿದ್ದಾರೆ. ಅದೇ ವಿಧವಾಗಿ ಮಿಕ್ಕ ಕಡೆ ಕೂಡ ನಾವು ಬೇರೆ ದ್ವಾರಪಾಲಕರು ಇದ್ದಾರೆ ಅಂತ ತಿಳ್ಕೋಬೇಕು. ಅದು ಹೊರಗಿನ ಬಾಹ್ಯ ದ್ವಾರಗಳು, ಇಲ್ಲಿ ಒಳಗಿರುವಂತಹ ಅಂತರ್ಸ್ಥಲದಲ್ಲಿರುವಂತಹ ಮೂರು ದ್ವಾರಗಳ ವಿಷಯವನ್ನು ಮಾತ್ರ ಇಲ್ಲಿ ಹೇಳಿದ್ದಾರೆ. ಸೊ ಅದನ್ನು ನಾವು ನೋಡಿದ್ದೀವಿ. ಈ ವಿಧವಾಗಿ ನೋಡಿದಾಗ ನಮಗೆ ಕೆಲವು ಪ್ರಮಾಣಗಳನ್ನು ನಾವು ಇದು ಈ ವಿಷಯಗಳೆಲ್ಲ ಕೂಡ ಛಾಂದೋಗ್ಯ ಪರಿಷತ್ತಿನಲ್ಲಿ ಬಹಳ ವಿಸ್ತಾರವಾಗಿ ಡಿಟೇಲ್ಡ್ ಆಗಿ ಬಂದಿದೆ. ನಾವು ಸ್ವಲ್ಪ ನೋಡಿದ್ದೀವಿ ಭಾಷ್ಯದಲ್ಲಿ, ಅದನ್ನು ನೋಡ್ತಾ ನಾವು ಲಾಸ್ಟ್ ಕ್ಲಾಸ್ನಲ್ಲಿ ಸ್ವಲ್ಪ ನೋಡಿದ್ದೀವಿ. ಪ್ರಾಣಾಭಿಮಾನಿ ಚಕ್ಷುಸ್ಸ ಸೂರ್ಯೇವ, ಇದು ಭಾಷ್ಯ. ಆಚಾರ್ಯರು ಛಾಂದೋಗ್ಯ ಪರಿಷತ್ತಿನಲ್ಲಿ ಭಾಷ್ಯ ಹೇಳುವಾಗ ಅಲ್ಲಿ ಹೇಳಿದಂತಹ ವಿಷಯವನ್ನು ಸ್ವಲ್ಪ ಆಚಾರ್ಯರ ಮಾತುಗಳನ್ನು ಕೇಳಿದಂತಾಗತ್ತೆ. ಸಂಕ್ಷೇಪವಾಗಿ ನೋಡಿಬಿಟ್ಟು ಮುಂದೆ ಹೋಗೋಣ. ಅಲ್ಲಿ ಹೇಳ್ತಾರೆ ಆಚಾರ್ಯರು, ಪ್ರಾಣಾಭಿಮಾನಿ ಚಕ್ಷುಸ್ಸ ಸೂರ್ಯೇವ ಹಿ ಉದಾಹೃತ ತೇಜೋ ಅನ್ನಾದಿ ಅಭಿಮಾನಿ ಚ ಪ್ರಾಗ್ ದ್ವಾರಾಧಿಪತಿರ್ ಹರೇ ದಕ್ಷಿಣಾಧಿಪತಿ ಸೋಮೋ ವ್ಯಾನ ಶ್ರೋತ್ರಾಭಿಮಾನವಾನ್ ಯಶೋ ಲಾವಣ್ಯ ರೂಪಶ್ಚ ಪಶ್ಚಿಮ ದ್ವಾರಪಸ್ತಥ. ದ್ವಾರಪ ಅಂದು ದ್ವಾರಪಾಲಕ ಅಂದು ಒಂದೇ. ದ್ವಾರಪಸ್ತಥ ವಾಗ್ ಅಪಾನಾತ್ಮಕೋ ವಹ್ನಿ ಬ್ರಹ್ಮ ತೇಜೋನ್ನ ದೇವತಾ ಉತ್ತರ ದ್ವಾರಪಃ ತು ಇಂದ್ರ ಸಮಾನೋ ಮನ ಆತ್ಮಕಃ ಕೀರ್ತಿ ಐಶ್ವರ್ಯಾತ್ಮಕೋ ನಿತ್ಯಂ ಊರ್ಧ್ವ ದ್ವಾರಪ ಏವ ಚ ಪ್ರಧಾನ ವಾಯುರಾಕಾಶಃ ಸಾರ್ವಜ್ಞಾತ್ ಉನ್ನತೇಸ್ತಃ ಉದಾನ ಊರ್ಜಿತತ್ವಾತ್ ಸಹ ಓಜಃ ಪೂರ್ಣತ್ವತೋ ಮಹಃ ಪರಸ್ಯ ಬ್ರಹ್ಮಣಃ ತು ಏತೇ ಪುರುಷಾಃ ಪಂಚ ಕೀರ್ತಿತಃ ದ್ವಾರಪ ಹೃದಯೇ ಚೈವ ವಿಷ್ಣುಲೋಕೇ ಚ ಸರ್ವದಾ ಅಂತರ ದ್ವಾರಪ ಹಿ ಏತೇ ಜಯಾದ್ಯ ಬಾಹ್ಯತ ಸ್ಮೃತಃ. ಇಲ್ಲಿ ಆಚಾರ್ಯ ಹೇಳ್ತಾರೆ ಅಂತರ ದ್ವಾರಪಾಹಿ ಏತೆ, ಇವರೆಲ್ಲರೂ ಕೂಡ ಅಂತರ ದ್ವಾರಪಾಲಕರು. ಜಯಾದ್ಯ ಜಯ ವಿಜಯರು ಮುಂತಾದವರೆಲ್ಲ ಕೂಡ ಬಾಹ್ಯತಃ ಸ್ಮೃತಃ, ಹೊರಗಿರುವಂತಹ ದ್ವಾರಪಾಲಕರು ಅಂತ ತಿಳ್ಕೋಬೇಕು. ಏವಂ ಏತಾನ್ ಉಪಾಸ್ಯ ಏವ ತದ್ಗುಣಾಂಶಾ ಭಾಗ್ ಭವೇತ್. ಈ ವಿಧವಾಗಿ ನಾವು ಯಾವ ಉಪಾಸನೆ ಮಾಡಬೇಕು ಅಂತ ಹೇಳಿದರೆ ಈ ವಿಧವಾಗಿ ಅವರನ್ನು ಉಪಾಸನೆ ಮಾಡಿ ಏವಂ ಏತಾನ್ ಉಪಾಸ್ಯೇವ ಉಪಾಸನೆ ಮಾಡಿಯೇ ತದ್ಗುಣ ಅಂಶ ಭಾಗ್ ಆಯಾ ಗುಣಗಳ ಅಂಶ ಅಂದ್ರೆ ಸ್ಮಾಲ್ ಫ್ರ್ಯಾಕ್ಷನ್ ಆಫ್ ದಟ್ ಕೈಂಡ್ ಆಫ್ ಎ ಕ್ವಾಲಿಟೀಸ್ ಆ ಉಪಾಸನೆ ಮಾಡುವವರಿಗೆ ಬರುತ್ತೆ ಅಂತ ಹೇಳಿ ವಿಷ್ಣು ಲೋಕಂ ತಥಾ ಗಚ್ಚೇತು. ಅವರು ಅಂತ್ಯಕಾಲದಲ್ಲಿ ವಿಷ್ಣು ಲೋಕವನ್ನು ಹೋಗಿ ಸೇರ್ತಾರೆ ಅಂಥೇಳಿ ವಿಷ್ಣು ಲೋಕಂ ತಥಾ ಗಚ್ಚೇತ್ ಭವೇದಪಿ ಸುಸಂತತಿ. ಅಷ್ಟೇ ಅಲ್ಲದೆ ಇಹಲೋಕದಲ್ಲಿ ಕೂಡ ಅವರಿಗೆ ಒಳ್ಳೆ ಸಂತಾನ ಉಂಟಾಗತ್ತೆ ಅನ್ನುವ ವಿಷಯವನ್ನು ಇಲ್ಲಿ ಹೇಳಿದ್ದಾರೆ. ಈ ವಿಧವಾಗಿ ನಾವು ಇಲ್ಲಿ ಇಷ್ಟುವರೆಗೂ ನಾವು ನೋಡಿದ ಆ ವಿಷಯಗಳನ್ನು ಸಂಕ್ಷೇಪವಾಗಿ ಆಚಾರ್ಯ ಇಲ್ಲಿ ವಿಸ್ತಾರ ಮಾಡಿ ಹೇಳಿದ್ದಾರೆ. ಸೊ ಇದು ಆದ ಮೇಲೆ ನಮಗೆ ಈ ದ್ವಾರಪಾಲಕರ ವಿಷಯದಲ್ಲಿ ಬರುವಂತಹ ಈ ಅಂಶಗಳಂದ್ರೆ ತಿಳ್ಕೊಂಡು ನಾವು ಏನು ಉಪಾಸನೆ ಮಾಡಬೇಕು, ನಮ್ಮ ಹೃದಯಾಕಾಶದಲ್ಲಿರುವ ಆ ಪರಮಾತ್ಮನ ರೂಪಕ್ಕೆ ಕೂಡ ಈ ವಿಧವಾಗಿ ದ್ವಾರಪಾಲಕರಂತೆ ಈ ದೇವತೆಗಳೆಲ್ಲ ಇದ್ದು ಪರಮಾತ್ಮನ ಉಪಾಸನೆಯನ್ನು ನಿತ್ಯವೂ ಮಾಡ್ತಾ ಇರ್ತಾರೆ ಅನ್ನುವುದು ನಾವು ತಿಳ್ಕೋಬೇಕಾಗಿದ ವಿಷಯ. ಇದಾದ ಮೇಲೆ ಇಲ್ಲಿ ಹೇಳ್ತಾ ಇದ್ದಾರೆ, ದ್ವಾರ ಪಂಚಪಾಲಕರೊಳಿಯ ಭಾರತಿ ಪ್ರಾಣಾಂತರಾತ್ಮಕ ಮಾರಮಣನ ಐರೂಪ ತತ್ತದ್ವಾರದಲ್ಲಿ ಬಪ್ಪ ಮೂರೆರಡು ವಿಧ ಮುಕ್ತಿಯೋಗ್ಯರ ತಾರತಮ್ಯವನ್ನು ಅರಿತು ಅವರ ಕಂಸಾರಿ ಸಂಸಾರಾಬ್ಧಿ ದಾಟಿಸಿ ಮುಕ್ತರ ನಮಾಳ್ಪ. ಇದು 21ನೇ ಪದ್ಯ. 20ನೇ ಪದ್ಯ ನಾವು ನೋಡಿದ್ದೀವಿ. ಗರುಡಶೇಷ ಅಮರೇಂದ್ರ ಮುಖ ಪುಷ್ಕರಣೆ ಕಡೆಯಾಗಿ ಇಪ್ಪ ಅಖಿಲ ನಿರ್ಜರರು ಊರ್ಧ್ವದ್ವಾರಗತ ಭಾರತಿ ಉದಾನನೊಡು ಮೆರೆವ ಮಾಯಾವಾಸುದೇವನ ಪರಮ ಮಂಗಳ ಅವಯವಗಳ ಮಂದಿರವನು ಐದು ಸದಾ ಮುಕುಂದನ ನೋಡಿ ಸುಖಿಸುವರು. ಅಂದ್ರೆ ಇಲ್ಲಿ ಗರುಡಶೇಷ ಅಮರೇಂದ್ರ ಅಂದ್ರೆ ಮುಖ ಅಮರೇಂದ್ರ ಅಂತ ಹೇಳಿದ್ರೆ ಇಂದ್ರದೇವರು, ಮುಖ ಮುಂತಾದವರು, ಪುಷ್ಕರಣೆ ಪುಷ್ಕರಣವರೆಗೂ ಇರುವಂತಹ, ಕಡೆಯಾಗಿ ಇಪ್ಪ ಅಖಿಲ ನಿರ್ಜರರು ಅಂದ್ರೆ ಆ ಊರ್ಧ್ವದ್ವಾರದ ಮೂಲಕವಾಗಿ ಅವರೆಲ್ಲರೂ ಕೂಡ ಅಲ್ಲಿ ಪ್ರವೇಶ ಮಾಡ್ತಾರೆ ಅಂತ ಹೇಳಿ ಊರ್ಧ್ವ ದ್ವಾರಗತ ಭಾರತಿ ಉದಾನದಳು, ಮೇಲಿನ ದ್ವಾರದಲ್ಲಿ ಅಲ್ಲಿರುವಂತಹ ದ್ವಾರಪಾಲಕರಾಗಿರುವಂತಹ ಭಾರತೀ ದೇವಿ ಉದಾನ ನಾಮಕ ಪ್ರಾಣದೇವರು, ಅವರ ಒಳಗೆ ಮೆರೆಯುವಂತಹ ಮಾಯಾವಾಸುದೇವ, ಅವರ ಒಳಗೆ ಪ್ರಕಾಶಮಾನವಾಗಿರುವಂತಹ ಮಾಯಾರೂಪವಾದ ಲಕ್ಷ್ಮೀದೇವಿ, ಮಾಯಾ ಅಂದ್ರೆ ಮಾಯಾದೇವಿ ಅಂತ ಕರೆಯಲ್ಪಡುವಂತಹ ಲಕ್ಷ್ಮೀದೇವಿಯ ರೂಪ, ವಾಸುದೇವ ಅಂತ ಕರೆಯಲ್ಪಡುವ ಪರಮಾತ್ಮನ ರೂಪ, ಆ ರೂಪಗಳಲ್ಲಿ ಪರಮ ಮಂಗಳ ರೂಪನಾದಂತಹ ಪರಮಾತ್ಮ ಮಂಗಳಾನ ಮಂಗಳಂಚ ಅಂತ ಹೇಳಿ ಪರಮಾತ್ಮ ಹೇಳಿದಂತೆ ಅವನು ಪರಮ ಮಂಗಳ ರೂಪ, ಅವನು ಅವಯವಗಳ ಮಂದಿರವನ್ನು ಐದು, ಅಂತಹ ಆ ಮಂದಿರವನ್ನು ಅಂದ್ರೆ ಆ ವೈಕುಂಠ ಪರವನ್ನು ಹೊಂದಿ ಸದಾ ಮುಕುಂದನ ನೋಡಿ, ಮುಕುಂದ ಮೋಕ್ಷಪ್ರದಾಯಕನಾದ ಆ ಪರಮಾತ್ಮನನ್ನು ನೋಡಿ ಸುಖಿಸುವರು, ಸುಖದಿಂದ ಆ ಮೋಕ್ಷದ ಆನಂದವನ್ನು ಹೊಂದುತ್ತಾ ಅನಂತ ಕಾಲದವರೆಗೂ ಇರ್ತಾರೆ ಅನ್ನುವುದನ್ನು ಅದು 20ನೇ ಪದ್ಯ. ಅದಾದ ಮೇಲೆ ದ್ವಾರ ಪಂಚಕ ಪಾಲಕರೊಳಿಹ ಭಾರತಿ ಪ್ರಾಣ ಅಂತರಾತ್ಮಕ ಮಾರಮಣನ ಐರೂಪ ತತ್ತದ್ವಾರದಲ್ಲಿ ಬಪ್ಪ ಮೂರೆರಡು ವಿಧ ಮುಕ್ತಿಯೋಗ್ಯ ತಾರತಮ್ಯವನ್ನು ಅರಿತು ಅವರ ಕಂಸಾರಿ ಸಂಸಾರಾಬ್ಧಿ ದಾಟಿಸಿ ಮುಕ್ತರನ ಮಾಡ್ಪ. ಇಲ್ಲಿ ಒಂದು ವಿಷಯವನ್ನು ಹೇಳಿದ್ದಾರೆ. ದ್ವಾರ ಪಂಚಕ ಪಾಲಕ, ಐದು ದ್ವಾರಗಳು, ಐದು ದ್ವಾರಗಳಲ್ಲಿ ಪಾಲಕರಾಗಿರುವಂತಹ ಈ ಪಾಲಕರುಳು ಅಷ್ಟೇ ಇಲ್ಲದೆ ಅವರ ಒಳಗೆ ಕೂಡ ಅಂತರ್ಗತರಾಗಿರುವಂತಹ ಭಾರತಿ ಪ್ರಾಣದೇವರು, ಭಾರತೀಯ ಮುಖ್ಯ ಪ್ರಾಣದೇವರು. ಇಲ್ಲಿ ನಾವು ಒಂದು ಅಂಶ ನಾವು ಮುಕ್ತ ಪ್ರಪಂಚದಲ್ಲಿ ಅಂದ್ರೆ ಮುಕ್ತ ವೈಕುಂಠದಲ್ಲಿಯೂ ನೋಡಿದ್ದೀವಿ. ಮುಕ್ತ ವೈಕುಂಠದಲ್ಲಿ ಹೇಳುವಾಗ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ ಹೇಳಿದ್ದೀವಿ. ಈ ಹೆಸರುಗಳು ನೋಡಿದಾಗ ಸ್ವಲ್ಪ ಕನ್ಫ್ಯೂಷನ್ಗೆ ಬಹಳ ಅವಕಾಶ ಇದೆ. ಅದಕ್ಕೆ ಸಂಕ್ಷೇಪವಾಗಿ ಈ ಹೆಸರುಗಳಲ್ಲಿ ಇರುವ ಸ್ವಲ್ಪ ವಿಷಯಗಳನ್ನು ನೋಡೋಣ. ಉದಾಹರಣೆಗೆ ತಗೊಂಡ್ರೆ ಪರಮಾತ್ಮನ ರೂಪ ಈಗ ಸಂಕರ್ಷಣ ಅನಿರುದ್ಧ ಪ್ರದ್ಯುಮ್ನ ಈ ಹೆಸರುಗಳನ್ನು ಕೇಳ್ತೀವಿ. ಈ ಹೆಸರುಗಳಲ್ಲಿ ಗೊಂದಲಕ್ಕೆ ಕಾರಣವೇನಾಗುತ್ತೆ ಅಂತ ಹೇಳಿದ್ರೆ ಪರಮಾತ್ಮ ಎಲ್ಲರ ಹೆಸರುಗಳು ಪರಮಾತ್ಮನಿಗಿದೆ, ಆದರೆ ಪರಮಾತ್ಮನ ಎಲ್ಲ ಹೆಸರುಗಳು ಎಲ್ಲರಿಗೂ ಹೋಗೋದಿಲ್ಲ. ಅಂದ್ರೆ ಉದಾಹರಣೆಗೆ ಪ್ರತಿಯೊಂದು ಶಬ್ದವು ಪ್ರಪಂಚದಲ್ಲಿ ಇರುವುದು ಸರ್ವಶಬ್ದವಾಚ್ಯನಾದ ಪರಮಾತ್ಮನಿಗೆ ಹೋಗಿ ಸೇರುತ್ತೆ ಪ್ರತಿಯೊಂದು ಶಬ್ದವು. ಆದರೆ ಪರಮಾತ್ಮನಿಗೆ ಅಷ್ಟು ಒಬ್ಬೊಬ್ಬರ ಹೆಸರುಗಳು ಅವನಿಗಿರುತ್ತೆ, ಆದರೆ ಅವನಿಗೆ ಅಷ್ಟೇ ಅಲ್ಲದೆ ಬೇರೆ ಹೆಸರು ಕೂಡ ಅವನಿಗೇ ಆದಂತಹ ಹಿಸ್ ಓನ್ ನೇಮ್ಸ್ ಅವೂ ಇದೆ ಪರಮಾತ್ಮನಿಗೆ. ಈ ಕಾರಣದಿಂದ ಈ ಹೆಸರುಗಳು ಹೇಳಿದಾಗ ನಾವು ಕೆಲವು ಅಂಶಗಳನ್ನು ನೋಡಬೇಕು. ಉದಾಹರಣೆಗೆ ಸಂಕರ್ಷಣ ಅಂತ ಹೇಳಿದರೆ ಸಂಕರ್ಷಣ ರೂಪಿ ದೇವತೆಯೂ ಇದ್ದಾನೆ, ಸಂಕರ್ಷಣ ನಾಮಕ ದೇವತೆಯೂ ಇದ್ದಾನೆ, ಸಂಕರ್ಷಣ ರೂಪಿ ಪರಮಾತ್ಮನೂ ಇದ್ದಾನೆ. ಸಂಕರ್ಷಣ ನಾಮಕ ಪರಮಾತ್ಮ, ಸಂಕರ್ಷಣ ರೂಪಿಯಾದ ಪರಮಾತ್ಮ, ಸಂಕರ್ಷಣ ಅನ್ನ ಹೆಸರು. ಉದಾಹರಣೆಗೆ ಶೇಷದೇವರ ಸಂಕರ್ಷಣ ಅಂತ ಹೆಸರು. ಸಂಕರ್ಷಣ ರೂಪಿಯಾದ ಶೇಷದೇವರ ಒಳಗೆ ಸಂಕರ್ಷಣ ನಾಮಕ ಪರಮಾತ್ಮ ವಿಶೇಷವಾಗಿ ಸನ್ನಿಧಾನ ಇರುವುದ ಕಾರಣದಿಂದ ಸಂಕರ್ಷಣನಿಗೆ ಅಂದ್ರೆ ಆ ಶೇಷದೇವರಿಗೆ ಪರಮಾತ್ಮ ಆ ಸಂಕರ್ಷಣನ ಹೆಸರನ್ನು ಕೊಟ್ಟಿದ್ದಾನೆ. ತನ್ನ ಹೆಸರನ್ನು ತಂದೆ ಮಗನಿಗೆ ಹೆಸರು ಕೊಟ್ಟಂತೆ ಸಂಕರ್ಷಣ ರೂಪಿ ಪರಮಾತ್ಮ ಸಂಕರ್ಷಣ ಅನ್ನುವ ಹೆಸರನ್ನು ಶೇಷದೇವರಿಗೆ ಕೊಟ್ಟಿದ್ದಾರೆ. ಅದೇ ವಿಧವಾಗಿ ಪ್ರದ್ಯುಮ್ನ ತಗೊಂಡ್ರೆ ಮನ್ಮಥನಿಗೆ ಪ್ರದ್ಯುಮ್ನ ಅಂತ ಹೆಸರು. ಪ್ರದ್ಯುಮ್ನ ನಾಮಕ ಪರಮಾತ್ಮ ಪ್ರದ್ಯುಮ್ನ ನಾಮಕ ಮನ್ಮಥನ ಒಳಗೆ ವಿಶೇಷವಾಗಿರ್ತಾರೆ. ಅದಕ್ಕೆ ಪ್ರದ್ಯುಮ್ನ ಅನ್ನುವ ಹೆಸರು ಮನ್ಮಥನಿಗೇ ಇದೆ, ಪರಮಾತ್ಮನಿಗೂ ಇದೆ. ಸೊ ನಾವು ಕಾಂಟೆಕ್ಚುವಲ್ ಆಗಿ ತಗೋಬೇಕು. ಅದೇ ವಿಧವಾಗಿ ಅನಿರುದ್ಧ ಅಂದರೆ ಅನಿರುದ್ಧ ನಾಮಕ ದೇವತೆಯೂ ಇದ್ದಾನೆ, ಅನಿರುದ್ಧ ನಾಮಕ ಪರಮಾತ್ಮನೂ ಇದ್ದಾನೆ. ಅದೇ ವಿಧವಾಗಿ ಹಾಗಾದರೆ ಪರಮಾತ್ಮ ತನ್ನ ಹೆಸರುಗಳನ್ನೇ ತನ್ನ ಮಕ್ಕಳಿಗೆ ಕೊಟ್ಟಂತೆ ಇವರಿಗೆಲ್ಲ ಕೊಟ್ಟಿದ್ದಾನೆ. ಅದೇ ವಿಧವಾಗಿ ಮುಖ್ಯ ಪ್ರಾಣದೇವರಿಗೆ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅನ್ನುವ ಹೆಸರುಗಳಿದೆ ಮುಖ್ಯ ಪ್ರಾಣದೇವರಿಗೆ. ಆ ಹೆಸರುಗಳಿರುವಂತಹ ಮುಖ್ಯ ಪ್ರಾಣದೇವರು ಅಷ್ಟೇ ಅಲ್ಲದೆ ಪ್ರಾಣ, ಅಪಾನ, ವ್ಯಾನ, ಉದಾನ ಅನ್ನುವ ಉಪಪ್ರಾಣಗಳಿದೆ. ಈ ಉಪಪ್ರಾಣ ಬೇರೆ ಬೇರೆ ಜೀವರ, ಅಂದರೆ ಪ್ರಾಣ ಅನ್ನೋ ಒಂದು ಜೀವ ಇದ್ದಾನೆ, ಅಪಾನ ಅನ್ನುವ ಒಂದು ಜೀವ ಇದ್ದಾನೆ, ವ್ಯಾನ ಅನ್ನುವ ಒಂದು ಜೀವ ಇದ್ದಾನೆ, ಉದಾನ ಅನ್ನುವ ಜೀವನು ಇದ್ದಾನೆ, ಸಮಾನ ಅನ್ನುವ ಜೀವನ. ಸೊ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅನ್ನುವ ಐದು ಮಂದಿ ಜೀವನರು ಇದ್ದಾರೆ, ಪ್ರಾಣ ದೇವತೆಗಳಿದ್ದಾರೆ. ಅವರ ಒಳಗೆ ವಿಶೇಷವಾಗಿ ಮುಖ್ಯ ಪ್ರಾಣದೇವರು ಆಯಾ ಹೆಸರುಗಳಿಂದ ತಾವು ವಿಶೇಷವಾಗಿ ಅವರಿಗೆ ಒಂದು ಅನುಗ್ರಹವನ್ನು ಮಾಡ್ತಾ ಇರ್ತಾರೆ. ಆ ಕಾರಣದಿಂದ ಆ ಹೆಸರುಗಳು ಅವರಿಗೆ ಬಂದಿದೆ. ಸೊ ಪ್ರಾಣ ಅನ್ನುವ ಹೆಸರು ಬಂದಾಗ ಅದು ಉಪಪ್ರಾಣವನ್ನು ಹೇಳ್ತಾ ಇದೋ ಮುಖ್ಯ ಪ್ರಾಣವನ್ನು ಹೇಳ್ತಾ ಇದೋ ಅನ್ನೋದು ನಾವು ಕಾಂಟೆಕ್ಚುಯಲ್ ಆಗಿ ನೋಡಬೇಕು. ಈ ಹೆಸರುಗಳು ನಮಗೆ ಸ್ವಲ್ಪ ಕನ್ಫ್ಯೂಷನ್ ಉಂಟಾಗುತ್ತೆ. ಅಷ್ಟೇ ಅಲ್ಲದೆ ಈ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅನ್ನುವ ಹೆಸರುಗಳು ಮುಖ್ಯ ಪ್ರಾಣದೇವರಿಗೆ ಇದ್ದಂತೆ ಮೋಕ್ಷಕ್ಕೆ ಹೋದ ನಂತರ ಅಷ್ಟೇ ಅಲ್ಲದೆ ಈವನ್ ಮೋಕ್ಷಕ್ಕೆ ಹೋಗೋದಕ್ಕೆ ಮುಂಚೆ ಬ್ರಹ್ಮದೇವರ ಪದವಿಯಲ್ಲಿ ಕೂಡ ಅವರು ಪದವಿ ಚೇಂಜ್ ಮಾಡಿದ, ಅಂದರೆ ಮುಖ್ಯ ಪ್ರಾಣನ ಪದವಿಯಿಂದ ಬ್ರಹ್ಮ ಪದವಿಗೆ ಹೋದಷ್ಟಕ್ಕೆ ಹೀ ಡಸಂಟ್ ಹ್ಯಾವ್ ಟು ಗಿವ್ ಅಪ್ ಹಿಸ್ ನೇಮ್ಸ್. ಆ ಪ್ರಾಣಪಾನ ವ್ಯಾನ ಉದಾನ ಸಮಾನ ಅನ್ನುವ ಹೆಸರುಗಳು ಬ್ರಹ್ಮದೇವರಿಗೂ ಉಂಟಾಗುತ್ತೆ. ಅದೇ ವಿಧವಾಗಿ ಮೋಕ್ಷಕ್ಕೆ ಹೋದ ನಂತರ ಕೂಡ ಆ ಹೆಸರುಗಳು ಅವರು ತಾವು ತ್ಯಾಗ ಮಾಡಬೇಕಾಗಿಲ್ಲ. ಆ ಕಾರಣದಿಂದ ಮುಕ್ತ ವೈಕುಂಠದಲ್ಲಿ ಕೂಡ ಈ ವಿಧವಾಗಿ ಪ್ರಾಣಾಪಾನ ವ್ಯಾನ ಉದಾನ ಸಮಾನ ಅನ್ನುವ ಹೆಸರುಗಳಿಂದ ಬ್ರಹ್ಮದೇವರಿರ್ತಾರೆ ಅಂತ ತಿಳ್ಕೊಳ್ಳುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಅಷ್ಟೇ ಅಲ್ಲದೆ ಇಲ್ಲಿ ವೈಕುಂಠ ಅಂತ ಹೇಳಿ ಪಿಂಡಾಂಡ, ಬ್ರಹ್ಮಾಂಡ, ವೈಕುಂಠ ಅಂತಲೂ ಹೇಳಿದ್ದಾರೆ. ವೈಕುಂಠ ಅಂತ ಹೇಳಿದಾಗ ಅಮುಕ್ತ ವೈಕುಂಠ ಅಂತ ಇಲ್ಲಿ ವ್ಯಾಖ್ಯಾನ ಮಾಡಲಿಲ್ಲ. ಆ ಕಾರಣದಿಂದ ನಾವು ಎರಡು ವೈಕುಂಠಗಳನ್ನು ತಗೋಬೇಕಾಗಿ ಬರುತ್ತೆ. ಈ ವಿಧವಾಗಿ ಎಲ್ಲ ಕಡೆ ಪರಮಾತ್ಮ ತಾನು ಇರುವಂತಹ ರೂಪಗಳನ್ನು ಅವರು ಆಯಾ ದೇವತೆಗಳು ಉಪಾಸನೆ ಮಾಡ್ತಾ ಆ ದ್ವಾರಪಾಲಕರಾಗಿ ಪರಮಾತ್ಮನ ಸೇವೆ ಮಾಡ್ತಾರೆ ಅನ್ನೋದು ನಾವು ತಿಳ್ಕೋಬೇಕಾಗಿದೆ ಅಂಶ. ಅದಾದ ಮೇಲೆ ದ್ವಾರ ಪಂಚ ಕ ಪಾಲಕರುಳು ಈಹ ಇರುವಂತಹ ಭಾರತೀ ಪ್ರಾಣ, ಭಾರತೀ ಮುಖ್ಯ ಪ್ರಾಣದೇವರ ಅಂತರಾತ್ಮಕ ಒಳಗಿರುವಂತಹ ಮಾ ರಮಣನ, ಲಕ್ಷ್ಮೀರಮಣ, ನಾರಾಯಣನ ಐದು ರೂಪ. ಈ ಐದು ರೂಪಗಳು ಯಾವುದು? ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣನ ಈ ಐದು ರೂಪಗಳು ಯಾವುದಿದೋ ಆ ಐದು ರೂಪಗಳನ್ನು ತತ್ತದ್ವಾರದಲ್ಲಿ ಆಯಾ ದ್ವಾರಗಳಲ್ಲಿ ಇರುವಂತಹ ಬಪ್ಪ ಮೂರೆರಡು ವಿಧ ಮುಕ್ತಿಯೋಗ್ಯರ, ಅಲ್ಲಿ ಬರುವಂತಹ ಮೂರೆರಡು ವಿಧ ಮುಕ್ತಿಯೋಗ್ಯರು ಅಂತ ಹೇಳಿದ್ದಾರೆ. ಅಂದರೆ ಮೂರೆರಡು ಅಂತ ಹೇಳಿದರೆ ತ್ರೀ ಟೈಮ್ಸ್ ಟೂ, ಸಿಕ್ಸ್. ಸಿಕ್ಸ್ ಆರು ವಿಧವಾದ ಮುಕ್ತಿಯೋಗ್ಯರು ಜೀವರಾಶಿಗಳನ್ನು. ಇಲ್ಲಿ ಆರು ವಿಧವಾದ ಮುಕ್ತಿಯೋಗ್ಯರು ಜೀವರಾಶಿಗಳು ಯಾರು ಅನ್ನುವ ಒಂದು ಅಂಶ ಸಂದೇಹ ಬಂದರೆ ಅದಕ್ಕೆ ಹೇಳ್ತಾರೆ. ಇಲ್ಲಿ ಆರು ವಿಧವಾದ ಮುಕ್ತಿಯೋಗ್ಯರು ಯಾರು ಅಂತ ಹೇಳಿದರೆ ನಮಗೆ ಇಲ್ಲಿ ಲಿಸ್ಟ್ ಕೊಡ್ತಾ ಇದ್ದಾರೆ. ಸೊ ಜಸ್ಟ್ ನೀವು ಓದಿ ಹೇಳ್ತೀನಿ. ಇಲ್ಲಿ ಮೂರೆರಡು ಆರು ವಿಧ ಅಂತ ಹೇಳಿದಾಗ ಅಲ್ಲಿ ಯಾರಂತ ಹೇಳಿದರೆ ಅಸುರ ಅರಸರು ಅಂದರೆ ಚಕ್ರವರ್ತಿಗಳಂತ ಕರೆಯಲ್ಪಡುವವರು, ಮನುಷ್ಯೋತ್ತಮರು, ಗಂಧರ್ವರು, ದೇವತೆಗಳು, ಚಿರಪಿತರು, ಅಜಾನದರು ಅಂತ ಹೇಳಿ ತದುಕ್ತಂ ವಾಯುಪುರಾಣೇ ಅಂತೇಳಿ ಕ್ಷಿದಿಪ ಮನುಷ್ಯ ಗಂಧರ್ವಾಹ ದೇವಾಶ್ಚ ಪಿತರಶ್ಚಿರಾಹ ಅಜಾನಜ ಮುಕ್ತಿಯೋಗ್ಯ ಕರ್ಮಜ ದೇವಗಾ ಸ್ಮೃತಾಹ ಅಂಥೇಳಿ ಆ ಆರು ವಿಧವಾದ ಮುಕ್ತಿ ಜೀವರಾಶಿಯನ್ನ ಹೇಳುವಾಗ ಅಲ್ಲಿ ವಾಯುಪುರಾಣದಲ್ಲಿ ಹೇಳಿದ್ದಾರೆ. ಏನಂದ್ರೆ ಕ್ಷಿತಿಪ ಅಂದರೆ ಕ್ಷಿತಿ ಅಂದರೆ ಭೂಮಿ, ಭೂಮಿಯನ್ನು ಪಾಲಿಸುವ ಅಂದರೆ ಚಕ್ರವರ್ತಿಗಳು, ಆಮೇಲೆ ಮನುಷ್ಯ ಗಂಧರ್ವರು ಮನುಷ್ಯೋತ್ತಮರು, ದೇವಾಶ್ಚ ಮನುಷ್ಯರು ಗಂಧರ್ವರು ಮನುಷ್ಯೋತ್ತಮರು ಗಂಧರ್ವರು, ದೇವಾಶ್ಚ ದೇವತೆಗಳು, ಪಿತರಶ್ಚಿರಾಹ ಚಿರಪಿತರು, ಆದಮೇಲೆ ಅಜಾನಜಾಹ ಅಜಾನದ ದೇವತೆಗಳು. ಈ ವಿಧವಾಗಿ ಇವರೆಲ್ಲ ಮುಕ್ತಿಯೋಗ್ಯರು ಅಂಥೇಳಿ ಕರೆಯಲ್ಪಡುವವರು. ಸೊ ಅದವರನ್ನು ಲಿಸ್ಟ್ ಮಾಡಿ ಹೇಳಿದ್ದಾರೆ. ಸೊ ದ್ವಾರ ಪಂಚಪಾಲಕರಲ್ಲಿರುವಂತಹ ಅವರಲ್ಲಿ ಇರುವಂತಹ ಆಯಾ ದ್ವಾರಗಳಲ್ಲಿ ಬಪ್ಪ ಬರುವಂತಹ ಮೂರೆರಡು ವಿಧ ಆರು ವಿಧವಾದ ಮುಕ್ತಿಯೋಗ್ಯ ಜೀವರಾಶಿಗಳು ತಾರತಮ್ಯವನ್ನು ಅರಿತು, ತಾರತಮ್ಯವನ್ನು ತಿಳುಕೊಂಡು, ಅಂದರೆ ನಮಗೆ ಅಮುಕ್ತ ದಶೆಯಲ್ಲಿ ಮಾತ್ರವೇ ಅಲ್ಲ ಮೋಕ್ಷದಲ್ಲಿಯೂ ತಾರತಮ್ಯ ಇದ್ದೇ ಇದೆ, ಮೋಕ್ಷ ತಾರತಮ್ಯ ಇದೆ ಅಂಥೇಳಿ ತಾರತಮ್ಯವನ್ನು ಅರಿತು ಅವರ ಕಂಸಾರಿ ಸಂಸಾರಾಪ್ತಿ ದಾಟಿಸಿ, ಅವರನ್ನು ಕಂಸಾರಿ ಕಂಸನ ಶತ್ರುವಾದಂತಹ ಕೃಷ್ಣ ಪರಮಾತ್ಮ
ಅವನು ಸಂಸಾರಾಬ್ಧಿ ಎಲ್ಲ ಜೀವರಾಶಿ ತನ್ನ ಭಕ್ತರ ಸಂಸಾರದ ಸಮುದ್ರವನ್ನು ದಾಟಿಸಿ ಅವರಿಂದ ದಾಟಿಸಿ ಮುಕ್ತರನ್ನ ಮಾಡುವ ಅವರನ್ನು ಮುಕ್ತಿಗೆ ಕರ್ಕೊಂಡು ಹೋಗ್ತಾನೆ, ಮೋಕ್ಷ ಬರುವಂತೆ ಮಾಡ್ತಾನೆ ಪರಮಾತ್ಮ ಅಂತೇಳಿ ಹೇಳಿದ್ದಾರೆ.
ಇದು ಹೇಳಿದಾಗ ಇಲ್ಲಿ ಶ್ವಾಸಸಂಧಿಯಲ್ಲಿ ನಮಗೆ ಈ ವಾಯುಜೀವೋತ್ತಮದ ಅಂಶ ಬಹಳ ಇಂಪಾರ್ಟೆಂಟ್ ಅನ್ನೋದು ಹೇಳ್ತಾ ಮತ್ತು 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 ಸ್ಟ್ರೆಸ್ ಮಾಡಿ ಹೇಳ್ತಾರೆ. ನೆಕ್ಸ್ಟ್ ಪದ್ಯದಲ್ಲಿ ಅದನ್ನು ಹೇಳ್ತಾ ಇದ್ದಾರೆ. ಈ 21 ಓದ್ಬಿಟ್ಟು ನೆಕ್ಸ್ಟ್ ಪದ್ಯಕ್ಕೆ ಹೋಗೋಣ. ದ್ವಾರ ಪಂಚಕ ಪಾಲಕರೊಳಿಹ ಭಾರತಿ ಪ್ರಾಣ ಅಂತರಾತ್ಮಕ ಮಾರಮಣನ ಐರೂಪ ತತ್ತತ್ ದ್ವಾರದಲ್ಲಿ ಬಪ್ಪ ಮೂರೆರಡು ವಿಧ ಮುಕ್ತಿಯೋಗ್ಯರ ತಾರತಮ್ಯವನ್ನು ಅರಿತು ಅವರ ಕಂಸಾರಿ ಸಂಸಾರಾಬ್ಧಿ ದಾಟಿಸಿ ಮುಕ್ತರನ ಮಾಡ್ಪ. ಅದಾದ್ಮೇಲೆ ನೆಕ್ಸ್ಟ್ದಲ್ಲಿ ದುಷ್ಟಾಂತದಾಸರ ಅಂತ ಕರೆಯಲಕ್ಕೆ ಬಹಳ ಪ್ರಖ್ಯಾತರಾಗಿರುವಂತಹ ಜಗನ್ನಾಥದಾಸರು ನಮಗೆ ಒಳ್ಳೆ ಎಕ್ಸಾಂಪಲ್ ಕೊಡ್ತಾರೆ. ಬೆಳಗಿ ದೂಜೆಯ ನೋಳ್ಪರಿಗೆ ಥಳಥಳಿಸುತ್ತಲಿ ಕಂಗೊಳಿಸುವಂದದಿ ತೊಳೆದು ದೇಹವ ನಾಮ ಮುದ್ರೆಗಳಿಂದ ಅಲಂಕರಿಸಿ ಒಲಿಸಿ ನಿತ್ಯ ಕುತರ್ಕ ಯುಕ್ತಿಗಳು ಅಲವಬೋಧವ ಶಾಸ್ತ್ರ ಮರ್ಮವ ತಿಳಿಯದಿಹ ನರ ಬರಿದೆ ಇದರೊಳು ಶಂಕಿಸಿದರೇನು ಅಂತೇಳಿ. ಅಂದರೆ ಇಷ್ಟು ವಾಯುಜೀವೋತ್ತಮರ ಮಹಿಮೆಯನ್ನು ಹೇಳ್ತುವಂತಹ ಈ ಶ್ವಾಸಂಧಿ, ಈ ವಿಧವಾಗಿ ಈ ಶಾಸ್ತ್ರಗಳೆಲ್ಲ ಕಡೆ ಕೂಡ ಮುಖ್ಯ ಪ್ರಾಣದೇವರ ಮಹಿಮೆಯನ್ನು ಹೇಳ್ತಾ ಇರುವಾಗ ಅದರನ್ನು ಶಂಕೆ ಮಾಡಿ ಡೌಟ್ ಮಾಡಿ ಅದನ್ನು ಒಪ್ಪದೆ ಇರುವಂತಹ ಅವರ ಗತಿ, ಅವರ ವಿಧಾನ ಎಂತಾದ್ದು, ಯಾವುದನ್ನು ಹೋಲಿಸಬಹುದು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಬೆಳಗಿ ಧೂಜೆಯ ಬೆಳಗಿ ಧೂಜೆ ಧೂಜೆ ಅಂದ್ರೆ ಕೆಟಲ್, ಒಂಥರ ಕೆಟಲ್, ಅದಕ್ಕೆ ಧೂಜೆ ಧೂಜೆ ಕೂಜೆ ಇದ್ದ ಕೂಜೆ ಮಣ್ಣಿಂದ ಮಾಡಲ್ಪಟ್ಟಿದ್ದು. ಧೂಜೆ ಅಂದ್ರೆ ಕೆಟಲ್ ತರ ಇರುತ್ತೆ, ಅಂದ್ರೆ ಚಿಕ್ಕ ಸ್ಮಾಲ್ ಮೌತ್ ಇರುವಂತಹದ್ದು ಒಂದು ಕೆಟಲ್ ಇರುವಂತಹದ್ದು, ಅದು ಕಂಟೈನರ್. ಅದು ಚೆನ್ನಾಗಿ ಬೆಳಗಿ ಧೂಜೆ ಅಂತ ಹೇಳಿದ್ರೆ ಬೆಳಗ್ಗೆ ಅಂದ್ರೆ ಚೆನ್ನಾಗಿ ತೊಳೆಯಲ್ಪಟ್ಟಂತ ಬೆಳಗಿದ ಹೂಜಿ ಅಂತೇಳಿ, ಬೆಳಗಿದ ಹೂಜೆಯ, ಸೊ ಬೆಳಗಿ ಧೂಜೆಯ ಅಂತೇಳಿ. ಸೊ ಬೆಳಗಿದ ಹೂಜೆಯ ಅಂದ್ರೆ ಕಂಚಿನ ಹೂಜೆ. ಇದನ್ನು ನೋಳ್ಪರಿಗೆ ಕಂಚಿನ ಮಾಡಿದ್ದಾರೆ. ಅದನ್ನು ನೋಳ್ಪರಿಗೆ ನೋಡುವವರೆಗೆ ದೂರದಿಂದ ನೋಡ್ತಾ ಇದ್ರೆ ಥಳಥಳಿಸುತ್ತಲಿ ಅಂದ್ರೆ ಶೈನ್ ಠಕ ಠಕ ಚೆನ್ನಾಗಿ ಥಳಥಳಥಳ ಶೈನ್ ಆಗ್ತಾ ಇದೆ. ಈ ವಿಧವಾಗಿ ಥಳಥಳಿಸುತ್ತಲಿ ಕಂಗೊಳಿಸುವಂದದಿ ಅದು ಕಾಣಿಸ್ಕೊಡ್ತಾ ಇರುತ್ತೆ. ಅಂದ್ರೆ ಈ ವಿಧವಾಗಿ ಚೆನ್ನಾಗಿ ತೊಳೆಯಲ್ಪಟ್ಟಿರುವಂತಹ ಬೆಳಗಿದ ಹೂಜೆಯ ನೋಳ್ಪರಿಗೆ ನೋಡುವವರಿಗೆ ಥಳಥಳಿಸುತ್ತಲಿ ಥಳಥಳ ಮೆಳೆಯುತ್ತಾ ಕಂಗೊಳಿಸುವಂದಲಿ ಕಾಣಿಸಿಕೊಡ್ತಾ ಇದ್ದಂತೆ ಕಣ್ಣಿಗೆ ಸುಂದರವಾಗಿ ಕಾಣಿಸಿಕೊಡುತ್ತೆ. ಆದರೆ ತೊಳೆದು ದೇಹವ ನಾಮ ಮುದ್ರೆಗಳಿಂದ ಅಲಂಕರಿಸಿ, ನೋಡಿ ಶಬ್ದ ಪ್ರಯೋಗ ಹಾಗೆ ಮಾಡಿದ್ದಾರೆ. ಸ್ನಾನ ಮಾಡಿ ಅಂತ ಹೇಳಿದೆ, ತೊಳೆದು ದೇಹವ ಅಂತೇಳಿ ಅಂದ್ರೆ ನಾವು ಯಾವ್ದನ್ನು ಪಾತ್ರೆ ತೊಳಿತೀವಿ, ಪಾತ್ರೆ ನಾವಲ್ಲ, ನಾವು ಒಂದು ತೊಳಿತೀವಿ ಅಂತ ಹೇಳಿದ್ರೆ ವಿ ವಾಶ್ ಸಮಥಿಂಗ್ ದಟ್ ಈಸ್ ನಾಟ್ ಅಸ್, ನಮ್ಮನ್ನು ನಾವೇ ತೊಳ್ಕೊಂಡು ತೊಳಿದು ಅಂತ ಹೇಳೋದಿಲ್ಲ, ಸ್ನಾನ ಮಾಡಿ ಅಂತ ಹೇಳಿ. ಆದ್ರೆ ಇಲ್ಲಿ ತೊಳೆದು ಅಂತ ಹೇಳಿದ್ರೆ ನಾವು ಬೇರೆ, ಜೀವ ಬೇರೆ, ದೇಹ ಬೇರೆ, ಅದಕ್ಕೆ ದೇಹವನ್ನು ತೊಳಿತೀವಿ. ಸೊ ವಿ ವಾಶ್ ದ ಬಾಡಿ. ಸೊ ದೇಹವನ್ನು ತೊಳೆದು ನಾಮ ಮುದ್ರೆಗಳಿಂದ ಅಲಂಕರಿಸಿ, ನಾಮಮುದ್ರೆಗಳನ್ನು ಚೆನ್ನಾಗಿ ನಾಮಮುದ್ರೆಗಳು ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಒಲಿಸಿ ಚೆನ್ನಾಗಿ ಆ ದೇಹ ಬಹಳ ಚೆನ್ನಾಗಿದೆ, ಚೆನ್ನಾಗಿ ಇರುವಂತೆ ಪ್ರಕಾಶ ಚೆನ್ನಾಗಿ ಕಾಣಿಸಿಕೊಡುವಂತೆ ಮೇಲ್ನೋಟದ ಬಾಹ್ಯ ವೇಷದಿಂದ ನಾವು ಚೆನ್ನಾಗಿರುವಂತೆ ಕಾಣಿಸುವಂತೆ ಮಾಡ್ತಾ ನಿತ್ಯ ಕುತರ್ಕ ಯುಕ್ತಿಗಳನ್ನು ಅಂದ್ರೆ ಯಾವಾಗಲೂ ಕೂಡ ಕುತರ್ಕ, ಬ್ಯಾಡ್ ಲಾಜಿಕ್, ಡ್ರೈ ಲಾಜಿಕ್, ಕುತರ್ಕ ಯುಕ್ತಿಗಳನ್ನು ಮಾಡ್ತಾ ಅಲವ ಬೋಧರ, ಲವ ಅಂದ್ರೆ ಸ್ವಲ್ಪ ಅಂತ ಅರ್ಥ, ಲವ ಲವ ಲವಲೇಶ ಅಂತೀವಿ, ಲವ ಅಂದ್ರೆ ವೆರಿ ಲಿಟಲ್, ಅಲವ ಅಂದ್ರೆ ಬಹಳ ಪೂರ್ಣವಾಗಿರುವಂತಹದ್ದು, ಅದಕ್ಕೆ ಲವಕ್ಕೆ ಆಪೋಸಿಟ್ ಅಲವ, ಅಲವ ಅಂದ್ರೆ ಪೂರ್ಣ, ಅಲವ ಬೋಧ ಅಂದ್ರೆ ಪೂರ್ಣ ಬೋಧ, ಪೂರ್ಣ ಬೋಧ ಅಂದ್ರೆ ಮಧ್ವಾಚಾರ್ಯರು. ಈ ವಿಧವಾಗಿ ಮಧ್ವಾಚಾರ್ಯರ ಶಾಸ್ತ್ರ ಯಾವುದಿದೋ, ಅಲವ ಬೋಧರ ಶಾಸ್ತ್ರ, ಮಧ್ವಾಚಾರ್ಯರ ಶಾಸ್ತ್ರ, ಪೂರ್ಣ ಬೋಧರ ಶಾಸ್ತ್ರ, ಇದರ ಮರ್ಮವನ್ನು ತಿಳಿಯದೆ ಇಹ, ಇದರ ಒಂದು ರಹಸ್ಯವನ್ನು ಮರ್ಮವನ್ನು ತಿಳಿಯದೆ ಅದನ್ನು ತಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಇಹ ಈ ಲೋಕದಲ್ಲಿ ನರ ಮನುಷ್ಯನು ಬರಿದೆ ಇದರೊಳು, ಬರದೆ ಸುಮ್ಮನೆ ಇದರೊಳಗೆ ಇದ್ದು ಅಂದ್ರೆ ಇದರೊಳು ಅಂದ್ರೆ ಯಾವುದು, ಆ ಕುತರ್ಕದ ಒಳಗೆ ಇದ್ದು ಅವರು ಶಂಕಿಸಿದರೇನು ಅಂದ್ರೆ ಇಷ್ಟು ಒಂದು ಒಳ್ಳೆ ಶಾಸ್ತ್ರ, ಮಧ್ವಾಚಾರ್ಯರ ಶಾಸ್ತ್ರ ಇದ್ದರೆ ಅದನ್ನು ಅರ್ಥ ಮಾಡಿಕೊಂಡು ಹರಿಸರ್ವೋತ್ತಮ ವಾಯುಜೀವೋತ್ತಮರನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ, ಅದನ್ನು ಅರ್ಥ ಮಾಡಿಕೊಂಡಿರಬೇಕು, ಅದನ್ನು ಸರಿಯಾಗಿ ತಿಳ್ಕೊಳ್ಳದೆ ಈ ಕುತರ್ಕಗಳಕ್ಕೆ ಒಳಗಾಗಿ ಈ ಮಧ್ವಶಾಸ್ತ್ರವನ್ನು ಶಂಕೆ ಮಾಡಿದ್ರೆ ಏನ್ ಲಾಭ, ಅದು ಅವರ ಗತಿ ಎಂಥದ್ದಂತ ಹೇಳಿದೆ. ಈ ಬೆಳಗಿನ ಅಂದ್ರೆ ಚೆನ್ನಾಗಿ ವಾಶ್ ತೊಳೆದಂತಹ ಈ ಹೂಜೆ, ಕಂಚಿನ ಹೂಜೆ ಅದು ಥಳಥಳಿಸ್ತಾ ಒಂದು ಬೆಳ್ಳಿ ಇದ್ದಂತೆ, ಬೆಳ್ಳಿಯಂತೆ ಕಾಣಿಸ್ಕೊಡತ್ತೆ ಹೊರತು ಅದು ಬೆಳ್ಳಿ ಇದು ಅಲ್ಲ. ಅಂದ್ರೆ ಇಟ್ ಈಸ್ ಓನ್ಲಿ ಅಪ್ಯಾರೆಂಟ್ಲಿ ಇಟ್ ಶೈನ್ಸ್ ಔಟ್ ಸೈಡ್ ಬಟ್ ಇನ್ ಸೈಡ್, ಯಾಕೆಂದ್ರೆ ಇದಕ್ಕೆ ಸ್ಮಾಲ್ ಮೌತ್, ಈ ನಾನು ಸ್ಮಾಲ್ ಕೆಟಲ್ ವಿತ್ ಸ್ಮಾಲ್ ಮೌತ್, ಅದರ ಒಳಗೆ ವಾಶ್ ಮಾಡ್ಲಿಕ್ಕಾಗಲ್ಲ, ತೊಳಿಲಕ್ಕ ಒಳಗೆ ಕೈ ಹೋಗೋದಿಲ್ಲ. ಸೊ ಅದನ್ನಿಂದ ನೀರು ಹೊರಗೆ ಹಾಕಬಹುದು, ನೀರು ಒಳಗೆ ತುಂಬಿಸಿಬಿಟ್ಟು ನೀರನ್ನು ಹೊರಗೆ ಹಾಕಬಹುದು, ಆದ್ರೆ ಅದರ ಒಳಗೆಲ್ಲ ಇಂಪ್ಯೂರಿಟೀಸ್ ಹಾಗೆ ಇರುತ್ತೆ, ಹೊರಗೆ ಮಾತ್ರ ಶೈನ್ ಮಾಡ್ತಾ ಬಹಳ ಪ್ರಕಾಶವಂತವಾಗಿರುತ್ತೆ, ಒಳಗೆಲ್ಲ ಪಾಚಿ ಪಾಚಿ ತರ ಹಾಗೆ ಇರುತ್ತೆ. ಅದೇ ವಿಧವಾಗಿ ಈ ಮನುಷ್ಯ ನಂದವನು ಅವನು ಹೊರಗೆಯ ನಾಮ ಮುದ್ರಾ ಅಲಂಕಾರಗಳನ್ನು ಮಾಡಿಕೊಂಡಿದ್ದರೂ ಕೂಡ ಒಳಗೆ ಈ ಮಧ್ವಾಚಾರ್ಯರ ಶಾಸ್ತ್ರ ರಹಸ್ಯವನ್ನು ತಿಳಿಕೊಳ್ಳದೇ ಇದ್ದರೆ ಅವನು ಹೇಗಾದ್ರೆ ಈ ಲೋಹದ ಕೂಜೆ ಹೇಗಾದ್ರೆ ಹೊರಗೆ ಚೆನ್ನಾಗಿ ಶೈನ್ ಆಗ್ತಾ ಇರುತ್ತೆ, ಒಳಗೆ ಇಂಪ್ಯೂರಿಟೀಸ್ ಇರುತ್ತೋ, ಅದೇ ವಿಧವಾಗಿ ಈ ಮನುಷ್ಯ ಕೂಡ ಹೊರಗೆ ತಾನು ನಾಮುದ್ರೆಗಳಿಂದ ಚೆನ್ನಾಗಿ, ಓಹೋ ಇವನು ಬಹಳ ತಿಳಿದವನು ಅಂತ ಎಲ್ಲರಿಗೂ ಒಂದು ಪ್ರಚಾರ ಮಾಡಲಿಕ್ಕೆ ಅನುಕೂಲವಾಗುತ್ತೆ ಹೊರತು ಅವನು ನಿಜವಾಗಿ ಅವನು ಮಧ್ವಶಾಸ್ತ್ರವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ, ಅದರ ಸರ್ವೋತ್ತಮತ್ವವನ್ನು ಅದರ ಉತ್ತಮತ್ವವನ್ನು ತಿಳಿಕೊಳ್ಳದೆ ಇದ್ದರೆ ಅವನು ಹೀಈಸ್ ಲೈಕ್ ದಟ್ ಹೂಜೆ ಇದ್ದಂತೆ, ಆ ಕಂಚಿನ ಹೂಜೆ ಇದ್ದಂತೆ ಆಗುತ್ತೆ, ಆ ಕೆಟಲಿದ್ದಂತೆ ಇರ್ತಾನೆ ಅವನು ಅನ್ನುವುದ ಅಂಶವನ್ನು ಇಲ್ಲಿ ಹೇಳಿದ್ದಾರೆ. ಈ ಉದಾಹರಣೆಯಿಂದ ನಮಗೆ ಹೊರಗಿನ ಅಪ್ಯಾರೆಂಟ್ ಔಟ್ಲುಕ್, ಅಪ್ಯಾರೆಂಟ್ ಅಪಿಯರೆನ್ಸ್ ಇರಬಾರದು, ಒಳಗಿನ ಅಪಿಯರೆನ್ಸ್ ಅಂದ್ರೆ ಅವರು ನಮಗೆ ಶಾಸ್ತ್ರದ ಪರಿಜ್ಞಾನ ಸರಿಯಾಗಿರಬೇಕು. ಆ ಮಧ್ವಾಚಾರ್ಯ ಶಾಸ್ತ್ರ ಪರಿಜ್ಞಾನವನ್ನು ಬಿಟ್ಟು ಕುತರ್ಕಗಳನ್ನು ಮಾಡಿದರೆ ಅದು ವ್ಯರ್ಥವಾಗುತ್ತೆ ಅನ್ನುವ ಮಧ್ವಾಚಾರ್ಯರಿಂದ ಕೃತವಾದ ಷಟ್ಶಾಸ್ತ್ರ ಶ್ರವಣ, ಅದರ ಅರ್ಥವನ್ನು ಮಾಡಿಕೊಳ್ಳೋದು, ಅದರನ್ನು ಗುರುಗಳ ಮುಖವಾಗಿ ಕೇಳುವುದು, ಇದೆಲ್ಲ ಕೂಡ ನಾವು ಮಾಡಬೇಕು ಅಂಥೇಳಿ ಅದು ಮಾಡದೇ ಇದ್ದರೆ ನಾವು ದೋಷಗಳಾಗ್ತೀವಿ, ಈ ಕೂಜೆಯಂತೆಯೇ ನಮ್ಮ ಬದುಕು ಆಗುತ್ತೆ ಅನ್ನುವ ಅಂಶವನ್ನಿಲ್ಲಿ ನಮಗೆ ಸುಂದರವಾಗಿ ನಿರೂಪಣೆ ಮಾಡಿ ದಾಸರಾಯರು ಹೇಳಿದ್ದಾರೆ. ಸೊ ಇದನ್ನು ನೋಡಿದಾಗ ಈ ಶ್ವಾಸಂದಿಯಲ್ಲಿ ಇದನ್ನು ಹೇಳುವುದಕ್ಕೆ ಕಾರಣ ಏನಂದರೆ, ಮತ್ತು ಆ ಶ್ವಾಸಗಳ ಮೂಲಕವಾಗಿ ನಮಗೆ ಸಾಧನೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡುವಂತಹ ಮುಖ್ಯ ಪ್ರಾಣದೇವರ ಅವತಾರ ರೂಪರಾದಂತಹ ಮಧ್ವಾಚಾರ್ಯ ಶಾಸ್ತ್ರ ಅಷ್ಟು ಉತ್ಕೃಷ್ಟವಾಗಿರುವುದರಲ್ಲಿ ಆಶ್ಚರ್ಯವಿಲ್ಲ. ಅದರನ್ನು ನಂಬದೇ ಇದ್ದರೆ ನಮ್ಮ ಗತಿ ಅಧೋಗತಿ ಆಗುತ್ತೆ ಅನ್ನುವ ಅಂಶವನ್ನು ಇಲ್ಲಿ ಸ್ಟ್ರೆಸ್ ಮಾಡಿ ಹೇಳಿದ್ದಾರೆ. ಅದಾದ್ಮೇಲೆ ನಾವು ನೆಕ್ಸ್ಟ್ ಕ್ಲಾಸ್ನಲ್ಲಿ ನೆಕ್ಸ್ಟ್ ಬಗ್ಗೆ ಕಂಟಿನ್ಯೂ ಮಾಡೋಣ. ಅಲ್ಲಿವರೆಗೂ ಎಲ್ಲರೂ ನಮಸ್ಕಾರ. ಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯೇವ ಬುದ್ಧ್ಯಾತ್ಮನಾವ ಅನುಸುಸ್ವಭಾವಾತ್ ಕರೋಮಿ ಇತ್ಯಸ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯ ಸಮರ್ಪಯಾಮಿ. ನಾರಾಯಣ.